श्रीगुरुभ्यो नमः। हरिः ॐ। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तरीरा गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीति सुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नुमः। वाजराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं धीमिशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ನಾವು ಮಾಡಿದಂಥ ಸಮಸ್ತ ಕರ್ಮಗಳಿಗೆ ಯಾರು ಯಾರು ಸಾಕ್ಷಿಗಳಾಗಿರ್ತಾರೆ ಅವ್ರು ಹೇಳ್ತಾರೆ, ಆದಿತ್ಯ ಚಂದ್ರವು ಅನಿಲೋ ಅನಲಶ್ಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭಯ ಚ ಸಂಧೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಇದಕ್ಕೆ ಹೇಳ್ತಾ ಇದ್ದಾರೆ, ಸೂರ್ಯ ಚಂದ್ರ ಗಾಳಿ ಅಗ್ನಿ ಆಕಾಶ ಭೂಮಿ ನೀರು ಹೃದಯ ಅಂದರೆ ಹೃದಯದಲ್ಲಿರತಕ್ಕಂಥ ಭಗವಂತನ ರೂಪ, ಎಲ್ಲ ಅಭಿಮಾನಿ ಭಗವದ್ ರೂಪಗಳು, ದೇವತೆಗಳು, ಯಮಧರ್ಮರಾಜರು, ಹಗಲು ರಾತ್ರಿಗಳಿಗೆ ಅಭಿಮಾನಿಗಳಾದ ದೇವತೆಗಳು, ಸಂಧ್ಯಾಕಾಲಗಳಿಗೆ ಅಭಿಮಾನಿಯಾದ ದೇವತೆಗಳು, ಧರ್ಮರಾಜರು ಎಲ್ಲರೂ ನಾವು ಮಾಡಿದ ಪ್ರತಿಯೊಂದು ಕರ್ಮವನ್ನು ನೋಡುತ್ತಾ ಇರ್ತಾರೆ, ಎಲ್ಲವನ್ನ ತಿಳ್ಕೊಂಡಿರ್ತಾರವರು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಧರ್ಮರಾಜಃ ಚಿತ್ರಗುಪ್ತಃ ಶ್ರವಣಃ ಭಾಸ್ಕರಾದಯಃ ಕಾಯಸ್ಥಂ ತತ್ರ ಪಶ್ಯಂತಿ ಪಾಪಂ ಪುಣ್ಯಂ ಚ ಸರ್ವಶಃ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಈ ಧರ್ಮರಾಜರು, ಚಿತ್ರಗುಪ್ತರು, ಶ್ರವಣರು, ಭಾಸ್ಕರಾದಿಗಳು, ಈ ಜನರ ಪಾಪ, ಅವರ ಶರೀರದಲ್ಲಿರುವ ಪಾಪವನ್ನೆಲ್ಲ ಹಾಗೇ ನೋಡುತ್ತಾರಂಥವ್ರು. ನಂತರ ಯಮಧರ್ಮರಾಜರು ಎಲ್ಲರನ್ನ ಕರೆಸಿ ಅವರವರ ಭೀಕರವಾಗಿರತಕ್ಕಂಥ ಪಾಪಕರ್ಮಗಳನ್ನು ನಿಶ್ಚಯ ಮಾಡಿದ ಮೇಲೆ ತಮ್ಮ ಭೀಕರವಾದ ರೂಪವನ್ನು ತೋರಿಸ್ತಾರೆ. ಎಷ್ಟಿರುತ್ತೆ ಆ ರೂಪ ಅಂತ ಹೇಳ್ತಾ ಇದ್ದಾರೆ. ಯಮಧರ್ಮರಾಜರು ಆ ಕೋಣದ ಮೇಲೆ ಕೂತಿರತಕ್ಕಂಥ ಭಯಂಕರ ರೂಪ, ದಂಡಪಾಣಿಯಾಗಿರತಕ್ಕಂಥವರು, ಮಹಾದೊಡ್ಡ ಕಾಯ. ಹೇಗಿರ್ತಾರೆ ಅಂದರೆ ಮೂರು ಯೋಜನ ವಿಸ್ತಾರ ಅಗಲ ಆ ಶರೀರ, ಬಾವಿಯಂತೆ ಕಣ್ಣುಗಳು, ಕೋರೆ ಹಲ್ಲಿನಂತೆ ವಿಶೇಷವಾದ ಆ ಕೋರೆ ಹಲ್ಲುಗಳು ಇರತಕ್ಕಂಥ ಭಯಂಕರ ಮುಖ, ಕೆಂಪಾದ ಕಣ್ಣು, ಉದ್ದವಾದ ಮೂಗು, ಭೀಕರವಾಗಿರ್ತಾರೆ. 32 ಭುಜಗಳಿಂದ ಕೂದಿರ್ತಾರೆ, ಆಯುಧಗಳಿಂದ ಮುಂಚಿನಂತೆ ಹೊಳಿತಾ ಇರುತ್ತೆ ಆಯುಧಗಳು, ಅದರಿಂದ ಕೂಡಿಕೊಂಡು ಮೃತ್ಯು ಜ್ವರ ಮೊದಲಾಗಿರ್ತಕ್ಕಂಥ ಎಲ್ಲರಿಂದ ಕೂಡಿಕೊಂಡು ಯಮಧರ್ಮರಾಜರು ಭೀಕರವಾದ ರೂಪಗಳಿಂದಲೇ ಎಲ್ಲರೂ ದರ್ಶನ ಕೊಡ್ತಾರಂತೆ. ಅವರೆಲ್ಲರನ್ನು ನೋಡಿ ಈ ಪಾಪಿ ಆದವನಿಗೆ ಮಲಮೂತ್ರ ವಿಸರ್ಜನೆ ಆಗಿ ಬಿಡುತ್ತೆ, ಹಾ 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 ಅಂತ ಒದರತಾ ಇರ್ತಾನವನು. ಆವಾಗ ಯಮಧರ್ಮರಾಜರು ಹೇಳುತ್ತಾರೆ, ಅಲ್ಲಯ್ಯ, ಅಹಂಕಾರದಿಂದ ಇಷ್ಟೆಲ್ಲ ಪಾಪಗಳು ಮಾಡಿದ್ದೀರಾ? ಯಾಕೆ ಅವಿವೇಕಿಗಳಾಗಿ ಈ ಪಾಪಗಳನ್ನೆಲ್ಲ ಸಂಪಾದನೆ ಮಾಡಿದ್ದೀರಲ್ವಾ? ತುಂಬ ಸಂತೋಷವಾಗಿ ಪಾಪಗಳನ್ನು ಮಾಡಿದ್ದೀರಾ, ಹಾಗೆಯೇ ಈ ಯಾತನೆಗಳನ್ನು ಪಡಬೇಕು, ಇವಾಗ ಯಾಕೆ ಮುಖ ಆಚೆ ಮಾಡಿದ್ದೀರಾ? ನೀವು ಮಾಡಿದ ಪಾಪಗಳೇನಿವೆ ಅದೇ ಇಲ್ಲಿ ನಿಮ್ಮ ಶಿಕ್ಷೆ ಕಾರಣ. ಇಲ್ಲಿ ವಂಚನೆ ಇಲ್ಲ. ಸಮವರ್ತಿ ಯಮಸ್ಮತಃ, ಯಮಧರ್ಮರಾಜರು ಸಮರ್, ಎಲ್ಲರಿಗೂ ಒಂದೇ ಥರ ಇರ್ತಾರೆ ಅಂತ ಹೇಳಿ, ವಿಶೇಷವಾಗಿ ಅಲ್ಲಿ ಎಲ್ಲರಿಗೂ ತಾವು ಮಾಡಿದ ಪಾಪಗಳೆಲ್ಲ ಪ್ರತ್ಯಕ್ಷವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಸುಮ್ಮನೆ ಎದ್ದು ಬಿಡ್ತಾರೆ ಕಳ್ಳರಂತೆ. ಅವಾಗ ಯಾರ್ಯಾರ ಪಾಪಕ್ಕೆ ಎಂಥೆಂಥ ಶಿಕ್ಷೆಗಳನ್ನು ಕೊಡಬೇಕು ಅಂತ ಯಮಧರ್ಮರಾದರು ಹೇಳಿದ್ದಕ್ಕೆ ಚಂಡ ಪ್ರಚಂಡ ಮೊದಲಾಗಿರತಕ್ಕಂಥ ಯಮಧರ್ಮರಾಜರ ಆಜ್ಞಾಕಾರಿಗಳಾಗಿರ್ತಕ್ಕಂಥ ದೂತರು ಒಂದೇ ಪಾಶದಿಂದ ಎಲ್ಲರನ್ನ ಕಟ್ಟಿ ಸೆಳಕೊಂಡು ಹೋಗ್ತಾರೆ. ಅಲ್ಲೊಂದು ವೃಕ್ಷವಿರುತ್ತೆ, ಅಗ್ನಿಯಂತೆ ಉರಿತಾ ಇರುತ್ತೆ, 5 ಯೋಜನ ವಿಸ್ತೀರ್ಣ, 1 ಯೋಜನ ಎತ್ತರ. ಅಲ್ಲಿ ಆ ಗಿಡಕ್ಕೆ ಸಂಕೋಲಿಗಳಿಂದ ಇವರನ್ನು ಕಟ್ಟಿ ತಲೆ ಕೆಳಗಾಗಿ ಕಟ್ಟಿ ಬಡಿಯುತ್ತಾರಂತೆ. ಹೇಳ್ತಾರೆ, ರುದಂತಿ ಜ್ವಲಿತಾಸ್ತತ್ರ ತೇಷಾಂ ತ್ರಾತ ನವಿದ್ಯತೆ. ಎಲ್ಲರಿಗೂ ಕೆಳಗೆ ಬೆಂಕಿ ಕೊಟ್ಟು ಉರಿ ಹಾಕ್ತಾ ಇರ್ತಾರೆ, ಮೇಲಿಂದ ರಿವರ್ಸ್ ಆಗಿರ್ತಾರವು, ತಲೆ ಕೆಳಗೆ ಕಾಲು ಮೇಲಕ್ಕೆ, ಕೆಳಗಿಂದ ಉರಿತಾ ಇರುತ್ತೆ. ಅವರನ್ನು ರಕ್ಷಣೆ ಮಾಡುವ ನಾಥರೊಬ್ಬರಿರಲ್ಲ. ಅವ್ರು ಕೇಳುತ್ತಾರೆ, ಅಯ್ಯ ನನ್ನ ಅಪರಾಧವನ್ನು ಕ್ಷಮಾ ಮಾಡಿ ಕ್ಷಮಾ ಮಾಡಿ ಅಂತ ಹೇಳಿದಾಗ ಅವಾಗ ಮತ್ತೂ ಮತ್ತೂ ಬಡಿತಾರಂತವರು. ಕೊನೆಗೆ ಕಿಂಕರ್ ಹೇಳ್ತಾರಂತೆ, ಅಲ್ಲ ಯಾಕೆ ನೀವು ಇಂಥ ಕೆಟ್ಟ ಕೆಲಸಗಳೆಲ್ಲ ಮಾಡಿಕೊಂಡು ಬಂದಿದ್ದೀರಿ? ಒಂದು ಚೂರೂ ಮಾಡಿಲ್ಲ. ಇಲ್ಲಿ ಪಟ್ಟಿ ಕೊಡ್ತಾರೆ ಏನು ಮಾಡಿಲ್ಲ ಅಂಬುದನ್ನು. ಗ್ರಾಸಾರ್ಧಮಪಿ ನೋ ದತ್ತಂ ನಶ್ವ ವಾಯಸಯೋರ್ ಬಲಿಂ. ಯಾರು ಒಂದು ತುತ್ತನ್ನವೂ ಕೂಡ ವಿಶೇಷವಾಗಿ ನಾಯಿಗೂ ಕೊಟ್ಟಿಲ್ಲ, ಕಾಗೆಗಳಿಗೂ ಕೊಟ್ಟಿಲ್ಲ. ಅತಿಥಿಗಳು ಬಂದರೆ ನಮಸ್ಕಾರ ಮಾಡಲಿಲ್ಲ, ಪಿತೃತರ್ಪಣ ಮಾಡಲಿಲ್ಲ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಯಮಧರ್ಮರಾಜರ ಚಿತ್ರಗುಪ್ತರ ಧ್ಯಾನ ಮಾಡಲಿಲ್ಲ. ಯಾರು ಯಮಧರ್ಮರಾಜರ ಚಿತ್ರಗುಪ್ತರ ಚಿಂತನೆ ಮಾಡುತ್ತಾರೋ ಅವರಿಗೆ ಯಮಯಾತನೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ನೀವೆಲ್ಲ ಧರ್ಮಹೀನರಾದ್ದರಿಂದ ನಾವು ಬೈತಾ ಇದ್ದೀವಿ, ಹೊಡಿತಾ ಇದ್ದೀವಿ. ನಿಮ್ಮ ಪಾಪಕ್ಕೆ ತಕ್ಕಂತೆ ಭಗವಂತ ಕೊಟ್ಟ ಶಿಕ್ಷೆ ಇದು. ನಾವು ಆ ಅಪರಾಧವನ್ನು ಮಾಡ್ತಕ್ಕಂಥ ಶಿಕ್ಷೆಯನ್ನು ಮಾಡಿಕೊಡ್ತಾ ಇದ್ದೇವೆ. ವಯಂತು ಸಾಪರಾಧಾನಾಂ ದಂಡದಾಹಿ ತದಾಜ್ಞೆಯ. ಅವನ ಆಜ್ಞೆಯಿಂದ ನಾವು ಅಪರಾಧ ಮಾಡಿದವರಿಗೆ ದಂಡವನ್ನು ಕೊಡತಕ್ಕಂಥವರಷ್ಟೇ ಹೊರತು ಇನ್ನೊಂದಲ್ಲಯ್ಯ ಅಂತ ಅವರು ನಿರ್ದಯವಾಗಿ ಬಡಿತಾ ಬರ್ತಾರೆ. ಈ ರೀತಿಯಾಗಿ ನಾನಾ ರೀತಿಯಾದ ನರಕಗಳ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಈ ನರಕಗಳಲ್ಲಿ ಅಲ್ಲಿ ಹೇಳುತ್ತಾರೆ, ಈ ನರಕಗಳಲ್ಲಿ ಯಾರು ಬಂದು ಬೀಳುತ್ತಾರೆ, ವೈತರಣಿಯಲ್ಲಿ ಯಾರು ಬೀಳುತ್ತಾರೆ, ಯಾವ ಪಾಪ ಮಾಡಿದವರು ಬೀಳುತ್ತಾರೆ ಹೇಳಿ. ಧರ್ಮರಾಜಪುರಕ್ಕೆ 3 ದ್ವಾರಗಳಿವೆ, ಧಾರ್ಮಿಕರು ಹೋಗ್ತಾರೆ, ಪಾಪಿಗಳಾದವರು ದಕ್ಷಿಣ ಮಾರ್ಗದಿಂದಲೇ ಹೋಗ್ತಾರಯ್ಯ. ಅದರಲ್ಲಿ ಈ ಒಂದು ದಕ್ಷಿಣ ಮಾರ್ಗದಲ್ಲಿ ಮಹಾನದಿ ಹೇಳ್ತಾ ಇದ್ದಾರೆ, ಮಹಾದುಃಖೇ ಮಾರ್ಗೇ ವೈತರಣೀ ನದಿ, ಈ ಮಹಾ ದುಃಖಕರವಾದ ಮಾರ್ಗ ದಕ್ಷಿಣ ಮಾರ್ಗ, ಇಲ್ಲಿ ಬರುವುದೇ ವೈತರಣಿ ನದಿ. ತತ್ರಯೇ ಪಾಪಿನೋ ಯಾಂತಿ ತಾನಹಂ ಕಥಯಾಮಿತಿ, ಅಲ್ಲಿಗೆ ಯಾರು ಬರ್ತಾರೋ ಹೇಳ್ತೇನೆ ಕೇಳಿ ಅಂತ. ಬ್ರಹ್ಮಹತ್ಯ ಮಾಡಿದವರು, ಹೆಂಡ ಕುಡಿದವರು, ಗೋಹತ್ಯ ಮಾಡಿದವರು, ಬಾಲಹತ್ಯ ಮಾಡಿದವರು, ಸ್ತ್ರೀ ಹತ್ಯ ಮಾಡಿದವರು, ಗರ್ಭಪಾತ ಮಾಡಿಸಿಕೊಂಡವರು, ನಂತರ ಪ್ರಚ್ಛನ್ನ ಒಳಗೊಳಗೇ ಪಾಪ ಮಾಡತಕ್ಕಂಥವರು. ಇಲ್ಲಿ ಬ್ರಹ್ಮಹತ್ಯ ಅಂದರೆ ಬ್ರಾಹ್ಮಣರಿಗೆ ಚೂರಿ ಹಾಕಿ ಕೊಲ್ಲುವುದು ಅಂತ ಇಷ್ಟು ಮಾತ್ರ ಅಲ್ಲ, ಬ್ರಾಹ್ಮಣರಿಗೆ ನಾವು ಅವಮಾನ ಮಾಡಿದರೂ ಬ್ರಹ್ಮಹತ್ಯ. ಅವಮಾನ ಯಾವ್ಯಾವ ರೀತಿಯಲ್ಲಿ? ಅದಕ್ಕೆ ಹೇಳ್ತಾರೆ, ನಾವು ಇದ್ದ ಕಡೆ ಮನಸ್ಸಿನಲ್ಲಿ ಇವರಿಂಥವ್ರು ಅವರಂಥವ್ರು ಅಂತ ಬೈಕೊಂಡ್ರೆ ಸಾಕಂತೆ, ಬ್ರಹ್ಮಹತ್ಯೆ ಮಾಡಿದ ದೋಷ ಬರುತ್ತೆ. ನಂತರ ನಿಂತು ನೀರು ಕುಡಿದರು, ನಿಂತು ನೀರು ಕುಡಿಯಬಾರದು, ನಿಂತು ನೀರು ಹಾಲು ಏನೇನು ಕುಡಿದರೆ ಅದು ವಿಶೇಷವಾಗಿ ಹೆಂಡಕ್ಕೆ ಸಮಾನ. ಗೋಹಂತರು, ಗೋವನ್ನು ಕೊಲ್ಲುವವರು, ಹುಡುಗರನ್ನು ಕೊಲ್ಲುವವರು, ಸ್ತ್ರೀಯರನ್ನು ಕೊಲ್ಲುವವರು, ಗರ್ಭಪಾತ ಮಾಡಿಸುವವರು. ಇನ್ನು ಮುಂದೆ ಹೇಳ್ತಾರೆ, ಏಹರಂತಿ ಗುರೋರ್ದ್ರವ್ಯಂ ದೇವದ್ರವ್ಯಂ ದ್ವಿಜಸ್ಯವಾ, ಯಾರು ಗುರುಗಳ ದ್ರವ್ಯವನ್ನಾಗಲಿ ದೇವರ ದುಡ್ಡನ್ನಾಗಲಿ ಬ್ರಾಹ್ಮಣರ ದುಡ್ಡನ್ನಾಗಲಿ ಅಪಹಾರ ಮಾಡ್ತಾರೋ, ಹೆಂಗಸರು ಬಚ್ಚಿಟ್ಟುಕೊಂಡ ದುಡ್ಡನ್ನು, ಹುಡುಗರು ಬಚ್ಚಿಟ್ಟುಕೊಂಡ ದುಡ್ಡನ್ನು ಅಪಹಾರ ಮಾಡುವವರು. ನಂತರ ತೀರ್ಥ ಸಜ್ಜನ ಸತ್ಕರ್ಮ ಗುರು ದೇವ ವಿನಿಂದಕ, ನಿಂದ ಮಾಡತಕ್ಕಂಥವರು, ಪುರಾಣ ವೇದ ಮೀಮಾಂಸಾ ನ್ಯಾಯ ವೇದಾಂತಗಳನ್ನು ದೂಷಣೆ ಮಾಡುವವರು. ಯಾರಾದರೂ ದುಃಖ ಪಡ್ತಾ ಇದ್ದರೆ ನೋಡಿ ಸಂತೋಷ ಪಡ್ತಾರೆ, ಯಾರಾದರೂ ಸಂತೋಷವಾಗಿದ್ದರೆ ಅವರಿಗೆ ದುಃಖ ಕೊಡ್ತಾರೆ. ಇದನ್ನು ಅವ್ರು ಮಾಡ್ತಾ ಇರ್ತಾರೆ ನೋಡಪ್ಪ, ಅವರೆಲ್ಲ ಇಲ್ಲಿ ಬರ್ತಾರೆ. ಇನ್ನು ಹೇಳ್ತಾರೆ, ಯಾರಾದರೂ ದೊಡ್ಡವರು ಹಿತವಾದ ವಾಕ್ಯವನ್ನು ಹೇಳಿದರೆ ಕೇಳೋದೇ ಇಲ್ಲ, ಶಾಸ್ತ್ರ ವಾರ್ತೆಯನ್ನು ಕೇಳೋದೇ ಇಲ್ಲ, ಅಹಂಕಾರದಿಂದ ಇರ್ತಾರೆ, ಮೂಢರಾಗಿರ್ತಾರೆ, ಅಹಂಕಾರ ಜಂಭ ಇರುತ್ತೆ, ತಾವೇ ಪಂಡಿತರು ಎಂದು ತಿಳ್ಕೊಂಡವರು ಇವರೆಲ್ಲ ಇಲ್ಲಿ ಬರ್ತಾರಪ್ಪ. ನಂತರ ವಿಶೇಷವಾಗಿ ತಾಯಿಯನ್ನು ತಂದೆಯನ್ನು ಯಾರು ಗುರುಗಳನ್ನು ಅವಮಾನ ಮಾಡುತ್ತಾರೋ, ಅಥವಾ ತಂದೆ ತಾಯಿಗಳನ್ನು ಗುರುಗಳನ್ನು ನೋಡಿಕೊಳ್ಳಬೇಕಾದ ಸ್ಥಿತಿಯಲ್ಲಿ ಅವರನ್ನು ನಾವು ನೋಡಿಕೊಳ್ಳಬೇಕು ಅಂಥ ಸ್ಥಿತಿಯಲ್ಲಿ ಬಿಟ್ಟು ದೂರ ಇರೋದು, ಅವರು ಸೇವಾದಿಗಳು ಮಾಡದೇ ಇರುವುದು, ಇವೆಲ್ಲವೂ ಆ ತಂದೆ ತಾಯಿ ಗುರುಗಳ ಅವಮಾನ ಮಾಡಿದಂತೇನೆ ಅದರಲ್ಲೇ ಬರುತ್ತೆ. ಅನ್ಯಾಯ ಮಾಡ್ತಾ ಇರ್ತಾರೆ, ತಾಯಿಗೆ ಬರುವಂಥ ಪೆನ್ಷನು ಇನ್ನೊಂದು ಮತ್ತೊಂದು ಅದು ಬೇಕು ಮಗನಿಗೆ, ಮನೆಯಲ್ಲಿ ತಾಯಿ ಇರಲಿಕ್ಕೆ ಸೊಸೆ ಬಿಡಲ್ಲ, ಅದಕ್ಕೆ ತಾಯಿಯನ್ನು ಕರ್ಕೊಂಡು ಹೋಗಿ ವೃದ್ಧಾಶ್ರಮದಲ್ಲಿ ಸೇರಿಸಿ ಆಕೆಗೆ ಅಲ್ಲಿ ಎಷ್ಟು ಬೇಕೋ ಅಷ್ಟು ಕೊಟ್ಟು ಮಿಕ್ಕ ದುಡ್ಡೆಲ್ಲ ತಾನು ತಗೊಳ್ಳುವಂಥ ಈ ಮಕ್ಕಳಿರ್ತಾರಲ್ಲ ಅವರನ್ನು ಏನನ್ನಬೇಕು. ನಂತರ ತುಂಬ ತುಂಬ ಇದೆ ಈ ಎಲ್ಲ ಪಾಪಗಳು ಮಾಡಿದವರು. ನಂತರ ವಿಶೇಷವಾಗಿರತಕ್ಕಂಥ ಈ ಶ್ರಾದ್ದಾದಿ ಕ್ರಿಯೆಗಳಲ್ಲಿ ಶ್ರದ್ಧೆಯೇ ಇಲ್ಲದವರು ತುಂಬ ಜನ ನೋಡ್ತಾ ಇರ್ತೀವಿ. ಎಷ್ಟು ಚೆನ್ನಾಗಿ ಮನೆಯಲ್ಲಿ ಶ್ರಾದ್ದ ಅಂದುಕೊಳ್ಳೆ ಗಂಡ ಹೆಂಡತಿ ಎಲ್ಲ ಸೇರಿಕೊಂಡು ಅಡುಗೆ ಮಾಡಿ ಎಲ್ಲ ಶ್ರಾದ್ದ ಮಾಡಿ ಸಂತೋಷವಾಗಿ ಮಾಡ್ತಾ ಇರ್ತಾರೆ ಅಂಥವರು ತುಂಬ ಜನ ಇದ್ದಾರೆ ನೋಡಿದ್ದೀವಿ. ಅವರೆಲ್ಲರೂ ಚೆನ್ನಾಗಿರ್ಬೇಕು. ಆದರೆ ಶ್ರಾದ್ದ ಮಾಡಲಿಕ್ಕೇನೆ ಮನಸ್ಸಿರಲ್ಲ, ಬೆಳಪ ಅಂತ ಓಡಿ ಹೋಗ್ತಾ ಇರ್ತಾರಲ್ಲ ಅಂಥವರ ಕುರಿತು ಹೇಳ್ತಾ ಇದ್ದೆ. ಸಂದರ್ಭ ಬಂತಾದ್ದರಿಂದ ಒಂದು ಮಾತನ್ನು ಹೇಳ್ತೇನೆ. ನಾನು ಬೆಂಗಳೂರಿಗಿನ್ನ ಶಿಫ್ಟ್ ಆಗಿದ್ದಿಲ್ಲ, ಅವಾಗ ಕರ್ನೂಲಲ್ಲೇ ಇದ್ದೆ, ಬೆಂಗಳೂರಿಗೆ ಬಂದು ಹೋಗ್ತಿದ್ದೆ. ಬೆಂಗಳೂರಲ್ಲಿ ನಮ್ಗೆ ಗೊತ್ತಿದ್ದವರು ಇದ್ದರು, ಯಲಹಂಕ ರಾಯರ ಮಠದಲ್ಲಿ ಇಳ್ಕೊಂಡಿದ್ದೆ. ಒಂದು ಸಲ ಅಲ್ಲಿ ನೋಡ್ತೇನೆ ಒಬ್ಬ ಹೆಂಗಸು ಬೆಳಿಗ್ಗೆ ಬಂದಿದ್ದಾಳೆ ಕಸ ಬಳಿಯುವಂಥ ಪೊರಕೆಯನ್ನು ಹಿಡ್ಕೊಂಡಿದ್ದಾಳೆ, ಇಡೀ ಮಠ ಬೆಳೀತಾ ಇದ್ದಾಳೆ. ಆಟೋದ ಕಾರಲ್ಲಿ ಬಂದಿದ್ದಾಳೆ, ಕಾರಲ್ಲೇ ಬಂದಿದ್ದಾಳೆ, ಇಡೀ ಮಠ ಬೆಳೀತಾ ಇದ್ದಾಳೆ. ಆಕೆ ಮುಖ ನೋಡಿದರೆ ಎಲ್ಲೋ ನೋಡಿದಂತೆ ಇತ್ತು, ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ. ಆವಾಗ ಅರ್ಚಕರು ಹೇಳಿದರು ಅವರು ಯಾರೋ ಅಲ್ಲ, ಸಿನಿ ಆ್ಯಕ್ಟರ್ ಕಾಂಚನ ಅಂತ ಇದ್ಲಲ್ಲ ಫೇಮಸ್. ಆಕೆ ನೋಡಿದರೆ ಮೈಯೆಲ್ಲ ಮುದಿ ಆಗಿಬಿಟ್ಟಿದ್ದಾಳೆ ಪಾಪ, ಶರೀರ ಎಲ್ಲ ಇದಾಗಿದೆ, ದೇಹ ರಾಯರ ಸೇವಾ ಮಾಡ್ತಾ ಇದ್ದಾಳೆ. ಅವ್ರು ಹೇಳ್ತಾರೆ ನಾಳೆ ಅಮಾವಾಸ್ಯ ಬಂದರೆ, ಮಹಾಲಯ ಪಕ್ಷ ಅಂತ ಬಂದರೆ, ಆಕೆ ತನ್ನ ಜೀವನದಲ್ಲಿ ಯಾರು ಯಾರು ಈ ಸಿನಿ ಆ್ಯಕ್ಟರ್ಸ್ ಎಲ್ಲ ಯಾರು ಯಾರು ತನಗೆ ಉಪಕಾರ ಮಾಡಿದ್ದಾರೋ ಅವರಿಗೆಲ್ಲ ತರ್ಪಣ ಪಿಂಡ ಪ್ರದಾನ ಮಾಡಿಸ್ತಾಳೆ ಬ್ರಾಹ್ಮಣರ ಮೂಲಕ. ಇಂಥವರು ಇರ್ತಾರೆ, ಆಶ್ಚರ್ಯ ಆಗುತ್ತೆ. ಇನ್ನೊಂದು ಕಡೆ ತಂದೆ ತಾಯಿಗಳಿಗೆ ಮಾಡದೆ ಹೋಗ್ತಾ ಇರ್ತಾರೆ ಅಂಥವ್ ನೋಡಿದ್ರೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಎಲ್ಲ ನರಕಗಳು, ಅನೇಕ ನರಕಗಳು ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. 84 ಲಕ್ಷ ನರಕಗಳಿವೆ. ಆ 84 ಲಕ್ಷ ನರಕಗಳಲ್ಲಿ ವಿಶೇಷವಾಗಿರತಕ್ಕಂಥ 28 ನರಕ ಪ್ರಧಾನವಾದ್ದು, ಅದರಲ್ಲೂ ಪ್ರಧಾನವಾದ್ದು ವೈತರಣಿ ಅಂತ ತಿಳಿಸಿಕೊಡ್ತಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಯಾರಾದರೆ ಇನ್ನೊಬ್ಬರಿಗೆ ದಾನವನ್ನು ಕೊಟ್ಟು ಆ ದಾನ ಕೊಟ್ಟಾದ್ಮೇಲೆ ಅಯ್ಯೋ ಕೊಟ್ಟನಲ್ಲ ಅಂತ ದುಃಖ ಪಡುವವ, ನಂತರ ಇನ್ನೊಬ್ಬರು ದಾನ ಕೊಡಲಿಕ್ಕೆ ಹೋದರೆ ಅದನ್ನು ನಿವಾರಣೆ ಮಾಡತಕ್ಕಂಥವ, ಇನ್ನೊಬ್ಬರ ಅನ್ನಕ್ಕೆ ಉಪಾಯವನ್ನು ನಾಶ ಮಾಡುವವ. ಅಷ್ಟೇ ಅಲ್ಲ ಹೇಳ್ತಾರೆ, ಬ್ರಾಹ್ಮಣನಾಗಿದ್ದು ತಾನು ರಸವಿಕ್ರೇತ ಯದಿ ಸ್ಯಾತು ವೃಷಲೀಪತಿ ಹೇಳ್ತಾ ಇದ್ದಾರೆ. ತುಪ್ಪ, ಎಣ್ಣೆ, ಹಾಲು, ಬೆಲ್ಲ ಮುಂತಾದಂಥ ರಸವಸ್ತುಗಳು, ಅನ್ನ ಮೊದಲಾದ್ದನ್ನು ಯಾರು ಬ್ರಾಹ್ಮಣರು ವ್ಯಾಪಾರ ಮಾಡುತ್ತಾರೋ ಅವರಿಗೆಲ್ಲ ಈ ವಿಶೇಷವಾಗಿರತಕ್ಕಂಥ ಮಹಾನದಿ, ಭೀಕರವಾಗಿರತಕ್ಕಂಥ ನದಿಯಲ್ಲಿ ಹಾಕಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಬ್ರಾಹ್ಮಣರು ಹೀಗಿದ್ದು ತದ್ವಿರುದ್ಧವಾಗಿ ಎಲ್ಲರೂ ಇದ್ದರೆ ಅವರಿಗೂ ಹಾಗಾಗುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾರೆ. ಇವೆಲ್ಲವನ್ನ ಹೇಳಿ ನಾಲ್ಕನೇ ಅಧ್ಯಾಯದಲ್ಲಿ, ಇನ್ನು ಐದನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಈ ಪಾಪಗಳು ಮಾಡಿದವರು ನಂತರ ಚೂರು ಪಾಪದ ಫಲವಾಗಿ ಭೂಲೋಕದಲ್ಲಿ ಹುಟ್ಟುತ್ತಾರೆ. ಕೊನೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಂಡು ಅವರು ಒಂದೊಂದು ರೀತಿಯಾಗಿರತಕ್ಕಂಥ ದೋಷಗಳಿಂದ ಹುಟ್ಟುತ್ತಾರೆ. ನರಕದಿಂದ ಹುಟ್ಟಿದವರು ಜ್ಞಾನಿಗಳು, ಒಳ್ಳೆ ಸ್ವರ್ಗಾದಿಗಳಿಗೆ ಹೋದವರು, ಅಲ್ಲಿಂದ ತಿರುಗಿ ಬಂದವರು, ಒಳ್ಳೆ ವಂಶಗಳಲ್ಲಿ ಹುಟ್ಟೋದನ್ನೆಲ್ಲ ಹೇಳಿದರು. 14, 15, 16ರಲ್ಲಿ ಇಲ್ಲಿ ಪಾಪಿಗಳು ಹುಟ್ಟೋ ಕ್ರಮವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಬ್ರಹ್ಮಹತ್ಯ ಮಾಡಿದವನಿಗೆ ಕ್ಷಯರೋಗ ಬರುತ್ತೆ, ಗೋಹತ್ಯ ಮಾಡಿದವನಿಗೆ ಅವನು ಗಿಡ್ಡಾಗಿ ಬಿಡ್ತಾನೆ, ಅಷ್ಟೇ ಅಲ್ಲ ವಿಶೇಷವಾಗಿ ಚಂಡಾಲರಲ್ಲಿ ಹುಟ್ಟುತ್ತಾನೆ, ಕನ್ಯೆಯನ್ನು ಕೊಂದವ ಅವನು ವಿಶೇಷವಾಗಿ ಕುಷ್ಠರೋಗದಿಂದ ತೊಂದರೆ ಪಡ್ತಾನೆ. ನಾನು ಈ ನಾನಾ ರೀತಿಯಾಗಿರತಕ್ಕಂಥ ಹೇಳ್ತಾ ಬರ್ತಾ ಇದ್ದಾರಲ್ಲಿ, ಗುರೋಹು ಗರ್ವೇಣ ಅವಮಾನ ಅಪಸ್ಮಾರಿ ಭವೇನ್ನರ, ಗುರುಗಳನ್ನು ಗರ್ವದಿಂದ ಅಪಮಾನ ಮಾಡಿದರೆ ಅವನು ಅಪಸ್ಮಾರ ರೋಗ ಬರುತ್ತೆ ಅವನಿಗೆ. ನಂತರ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಯಾರಾದರೆ ವೇದಗಳನ್ನು ನಿಂದಾ ಮಾಡುತ್ತಾರೋ ಅವರಿಗೆ ನಿಂದಕೋ ವೇದಶಾಸ್ತ್ರಾಣಾಂ ಪಾಂಡುರೋಗಿ ಭವೇದ್ರುವಂ. ವೇದಶಾಸ್ತ್ರಗಳನ್ನು ನಿಂದಾ ಮಾಡತಕ್ಕಂಥವರಿಗೆ ಈ ತುಣ್ಣು ಬಿಳಿ ರೋಗ ಬರುತ್ತೆ ಅಂತ ನಾನಾ ಚಿಹ್ನೆಗಳು, ಯಾವ ಯಾವ ಪಾಪಕ್ಕೆ ಎಂಥೆಂಥ ಚಿಹ್ನೆಗಳು ಬರುತ್ತೆ ಅಂತ ಅವುಗಳನ್ನೆಲ್ಲ ತಿಳಿಸಿಕೊಡ್ತಾರೆ. ತಿಳಿಸಿಕೊಟ್ಟು ನಂತರ ಹೇಳ್ತಾರೆ, ಈ ಜೀವಿ ತಾಯಿ ಹೊಟ್ಟೆಯಲ್ಲಿ ಎಂಥ ಕಷ್ಟಪಡ್ತಾನೆ, ಸಜ್ಜೀವಿಯಾದವನಿಗೆ ಆ ತಾಯಿ ಹೊಟ್ಟೆಯಲ್ಲಿ ಭಗವಂತನನ್ನು ಅವನ ನೆನಪು ಬರುತ್ತೆ, ದೇವರನ್ನು ಚಿಂತನೆ ಮಾಡ್ತಾನಂತೆ. ಶ್ರೀಪತಿಂ ಜಗದಾಧಾರಂ ಅಶುಭಕ್ಷಯಕಾರಕಂ ವ್ರಜಾಮಿ ಶರಣಂ ವಿಷ್ಣುಂ ಶರಣಾಗತವತ್ಸಲಂ. ಏ ಸ್ವಾಮಿ, ಶ್ರೀಪತೆ ಜಗದಾಧಾರ, ಅಶುಭವನ್ನೆಲ್ಲ ನಾಶ ಮಾಡತಕ್ಕಂಥವ, ನಿನ್ನ ಪಾದವನ್ನು ಶರಣಾಗತನಾಗ್ತಾ ಇದ್ದೇನೆ ಹರಿಗೆ. ನಾನು ಅಹಂಕಾರ ಮಮಕಾರಗಳಿಂದ ಒದ್ದಾಡತಾ ಇದ್ದೇನೆ, ನನ್ನನ್ನು ಅನುಗ್ರಹ ಮಾಡು ಅಂತ ಆ ಜೀವಿ ವಿಶೇಷವಾಗಿ ಕೇಳತಾ ಬರ್ತಾ ಇದ್ದ. ನಂತರ ಭಗವಂತನು ಕೂಡ ಸಜ್ಜೀವಿಗಳಾದರೆ ಅವರನ್ನು ಅನುಗ್ರಹ ಮಾಡಿ ನಿನಗೆ ತೊಂದರೆ ಇಲ್ಲದೆ ನಾನು ಅನುಗ್ರಹ ಮಾಡುತ್ತೇನೆ ಅಂತ, ಯಾವ ಗರ್ಭದಲ್ಲಿ ಇರತಕ್ಕಂಥ ನೋವು ಬೇವುಗಳು ಇಲ್ಲದೆ ಅವರನ್ನು ಕರ್ಕೊಂಡು ಬರ್ತಾನೆ ಒಳ್ಳೆ ಯೋಗ್ಯರಾದವರಾಗಿದ್ದರೆ. ನಂತರ ಮತ್ತು ಪ್ರಶ್ನೆ ಮಾಡುತ್ತಾ ಬರ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ಪ್ರಶ್ನೆಗಳನ್ನು. ಅಯ್ಯ, ಈ ಪಾಪಗಳೇನು ತುಂಬ ಮಾಡಿರ್ತಾರೆ, ಪ್ರಮಾದಾತ್ ಬುದ್ಧಿ ತೋಪಿವ, ತಾವು ಗೊತ್ತಿಲ್ಲದೇನೋ ಗೊತ್ತಿದ್ದು ಪಾಪಗಳನ್ನು ಮಾಡಿರ್ತಾರೆ ಅಂಥವರು ವಿಶೇಷವಾಗಿ ಈ ಯಮಯಾತನ ಪಡದೇ ಇರುವಂಥ ರೀತಿ, ಅದಕ್ಕೆ ಉಪಾಯ ಏನಿದೆ ಹೇಳಪ್ಪ. ಭಗವಂತ ಹೇಳ್ತಾ ಇದ್ದಾರೆ, ಅಯ್ಯ ವಿಶೇಷವಾಗಿರತಕ್ಕಂಥ ಹರಿವಂಶ ಪಾರಾಯಣಾದಿಗಳು, ಶತಚಂಡಿ ವಿಧಾನ, ಇವುಗಳಿಂದ ಪುತ್ರೋತ್ಪತ್ತಿಯನ್ನು ಸಾಧನೆ ಮಾಡಬೇಕು. ಅಲ್ಲಿ ಆಚಾರ ಹೇಳ್ತಾರೆ, ವಿಶೇಷವಾಗಿ ಮಗ ಅಂದರೆ ಜ್ಞಾನವೇ ಪ್ರಧಾನ ಮಗ, ಆ ಜ್ಞಾನ ಪಡ್ಕೊಂಡರೆ ಅವನಿಗೆ ಸದ್ಗತಿ ಆಗುತ್ತೆ ಅಂತ. ಇದಕ್ಕೆ ಚತುರ್ದಶಿಯಲ್ಲಿ ಒಂದು ಪ್ರಕರಣ, ಪಾಪ ಅಲೇಪ ಪ್ರಕರಣ ಅಂತ ಬರುತ್ತೆ. ಕಣ್ಣಲ್ಲಿರುವ, ಬಲಗಣ್ಣಲ್ಲಿರುವ ವಿಶ್ವನಾಮಕ ಭಗವಂತನ ಗುಣಗಳ ಚಿಂತನೆ ಮಾಡು, ಯಾರಾದರೂ ಇದನ್ನು ಚಿಂತನೆ ಮಾಡುತ್ತಾರೋ ಅವರಿಗೆ ಕೊನೆಯ ಕಾಲದಲ್ಲಿ ಆ 13 ದಿನದ ಕಾರ್ಯಕ್ರಮ ಆಗದೇ ಹೋಗೋದು ಮಾತ್ರ ಅಲ್ಲ, ಶರೀರವೇ ದಹನ ಆಗದಿದ್ರೂ ಅವರಿಗೆ ಸದ್ಗತಿಯಾಗುತ್ತೆ ಅಂತ ಒಳ್ಳೆ ವಿಚಾರಗಳನ್ನು ಅರಣ್ಯಕಾಚಾರ್ಯರು ತಿಳಿಸಿಕೊಡ್ತಾರೆ. ಆದ್ದರಿಂದ ಯಾರಿಗೆ ಮಕ್ಕಳಿದ್ದಾರೆ, ಯಾರಿಗೆ ಆ ಮಕ್ಕಳು ವಿಶೇಷವಾಗಿ ಭಗವಂತನ ಚಿಂತನಾದಿಗಳನ್ನು ಮಾಡ್ತಾ ಇದ್ದಾರೆ, ಶ್ರಾದ್ದಾದಿಗಳನ್ನು ಮಾಡಲಿಕ್ಕೆ ಸಮ್ಮುಖರಾಗಿದ್ದಾರೆ, ಒಳ್ಳೆಯವರಾಗಿದ್ದಾರೆ, ಎಲ್ಲ ಒಳ್ಳೆಯದು, ಭಾಳ ಸಂತೋಷ. ಯಾರಿಗೆ ಮಕ್ಕಳೇ ಇಲ್ಲ ಅಥವಾ ಮಕ್ಕಳಿದ್ದರೂ ಇಲ್ಲದಂತೆ ಎಲ್ಲೋ ಪರದೇಶದಲ್ಲಿ ಅಲ್ಲೇ ಸೆಟಲ್ ಆಗಿಬಿಟ್ಟಿದ್ದಾರೆ, ಇವರು ಹೋದರೂ ಸಡನ್ನಾಗಿ ಬರಲಿಕ್ಕೆ ಪಾಪ ಅವರಿಗೆ ಆಗಲ್ಲ, ಇವರಿಗಲ್ಲಿ ಹೋಗಿರ್ಲಿಕ್ಕಾಗಲ್ಲ ಈ ದೇಶ ಬಿಟ್ಟು, ಆ ಫಾರಿನಲ್ಲಿ ಇದ್ದವರು ಒಬ್ಬರು ನಮ್ಮವರೇ, ಅವ್ರು ಹೇಳಿದ ಮಾತು ಈಗೂ ನೆನಪಾಗುತ್ತೆ, ಫಾರಿನಲ್ಲಿ ಪ್ರಾಣ ಬಿಡಬಾರ್ದು ಆಚಾರ್ಯ, ಅಷ್ಟು ಭೀಕರವಾಗಿರುತ್ತೆ, ನಮ್ಮ ಕ್ರಮದಲ್ಲಿ ಒಂದು ಹೆಣವನ್ನು ಸುಡಲಿಕ್ಕೂ ಆಗಲ್ಲ, ತುಂಬ ಇನ್ಫ್ಲೂಯೆನ್ಸ್ ಮಾಡಬೇಕಲ್ಲಿ ಅಂತ ಎಲ್ಲ ಮಾಡ್ತಾರೆ. ಆ ರೀತಿಯಾಗಿ ನಮ್ಮತನವನ್ನೇ ಬಿಟ್ಟು ಯಾರೋ ಅವರ ಕಾಲತ್ತಿರ ಬಿದ್ದಿದ್ದು, ತಂದೆ ತಾಯಿಗಳಿಗೆ ದೂರವಾಗಿದ್ದು, ಅವರಿಗೆ ಸರಿಯಾದ ಹೊತ್ತಿಗೆ ಬಾರದೇ ಇರುವಂತಹ ಸ್ಥಿತಿಯಲ್ಲಿ ಯಾರ್ಯಾರು ಮಕ್ಕಳಿರ್ತಾರೋ, ನಾನು ಯಾರನ್ನ ನಿಂದ ಮಾಡಲಿಕ್ಕೆ ಬರ್ತಾ ಇಲ್ಲ, ಆಯಾ ಮಕ್ಕಳ ತೊಂದರೆಗಳು ಅವರಿಗಿರಲಿ, ಈ ತಂದೆ ತಾಯಿಗಳ ತೊಂದರೆಗಳು ಇವರಿಗಿರಲಿ, ನನಗ್ಯಾವ ತೊಂದರೆ ಇಲ್ಲ, ಅದರಿಂದ ಇವರಿಗಂತೂ ಒಂದೇ ತೊಂದರೆ, ಏನು ನಮಗೇನಾದರೂ ಆದರೆ ನೋಡಲಿಕ್ಕಿಲ್ಲ, ಅಲ್ಲಿಂದಲೇ ಎಲ್ಲ ಫೋನಲ್ಲೇ ಗೈಡ್ ಮಾಡ್ತಾ ಇರ್ತಾರೆ, ಫೋನಲ್ಲೇ ಗೈಡ್ ಮಾಡ್ತಾ ಇರ್ತಾರೆ, ಪ್ರಾಣತ್ಯಾಗ ಮಾಡಿದಾಗ ಹೇಗೆ ಗೈಡ್ ಮಾಡ್ತಾರೆ ಎಂಬುದು ಗೊತ್ತಿಲ್ಲ ಅಷ್ಟೇ ಅಂತ ಪಾಪ ಅವರು ಕಣ್ಣಲ್ಲಿ ನೀರಿಟ್ಕೊಳ್ಳೋದು ನೋಡ್ತಾ ಇರ್ತೇನೆ. ಇರಲಿ, ಅಂಥವರು ಮಕ್ಕಳೇ ಇಲ್ಲದವರು ಅರಣ್ಯಕಾಚಾರ್ಯರು ಕೊಟ್ಟಂಥ ಅದ್ಭುತವಾದ ಚಿಂತನೆಗಳನ್ನು ಮಾಡಿಕೊಂಡ್ರೆ ಯಾವ ಭಯವಿಲ್ಲದೆ ಅವರು ವಿಶೇಷವಾಗಿ ಭಗವಂತನ ಚಿಂತನೆ ಮಾಡಿಕೊಂಡು ಹೊರಡ್ಬೋದು. ನಮಗೆ ಯಾರೇನು ಮಾಡ್ತಾರೋ, ಏನು ದಾನಾದಿಗಳು ಮಾಡ್ತಾರೋ ಇಲ್ಲವೋ, ಹೌದಲ್ವೇ, ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಹೆಣ್ಣು ಮಗಳು ಕೋಟ್ಯಾಂತರ ಆಸ್ತಿ ಸತ್ತು ಹೋಗಿದ್ದಾಳೆ, ಆಕೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿದ್ದಾರೆ, ಎಲ್ಲರೂ ಲಕಾರಗಳ ಮೇಲೆ ಸಂಪಾದನೆ ಮಾಡುವವರೇ, ಯಾರಿಗೂ ಈ ಶ್ರಾದ್ದದ ಮೇಲೆ ಆಸಕ್ತಿ ಇಲ್ಲ, ತಪ್ಪಿದ್ದಲ್ಲ ಅಂತ ಮಾಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಆ ದಾನ ಏನು ಕೊಡಬೇಕು ಅಂತ ಎಲ್ಲ ಸೇರಿ ಚರ್ಚೆ ಮಾಡಿದರು, ಅದ್ಭುತವಾದ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಯಿತು. ಬೆಳ್ಳಿದು ಕೊಡಬೇಕಾ ತಾಮ್ರದ್ದು ಕೊಡಬೇಕಾ ಅಂತ ಕೊನೆಗೆ ನಿಶ್ಚಯ ಆಗಿದ್ದು ಸ್ಟೀಲ್ ಕೊಟ್ಟರೆ ಬಹಳ ಒಳ್ಳೆಯದು ಅಂತ, ಸ್ಟೀಲ್ ತಂಬಿಗೆ, ಸ್ಟೀಲ್ ಲೋಟ, ಸ್ಟೀಲ್ ಉದ್ಧರಣೆ, ಎಲ್ಲ ಸ್ಟೀಲ್ಮಯ, ಅದನ್ನೇ ಕೊಟ್ಟರು. ಭೂದಾನ 100 ರೂಪಾಯಿ, ನಾನು ಬೇಡ ಅಂದಿಲ್ಲ, ಶಕ್ತಿ ಇಲ್ಲ, 10 ರೂಪಾಯಿ ಇಟ್ಟರು ಸ್ವಾಮಿ ಒಪ್ಪತ್ತಾನೆ, ನಾನು ಇಷ್ಟೇ ದುಡ್ಡು ಕೊಡಬೇಕು ಅಂತ ಹೇಳುವವನಲ್ಲ. ನಾನು ಇಷ್ಟೇ ದುಡ್ಡು ಕೊಡಬೇಕು, ಹೀಗೆ ಮಾಡಬೇಕು ಅಂತ ಹೇಳುವವರು ಯಾರೂ ಇಲ್ಲ, ಯಾವ ಬ್ರಾಹ್ಮಣರು ಹೇಳಲ್ಲ. ಆದರೆ ಯೋಗ್ಯತೆ ಇರುವಾಗ ಚೂರೇ ಚೂರೇ ಕೊಟ್ಟು ಕೊನೆಗೆ ಆಕೆ ಲಕ್ಷಾಂತರ ಕೋಟ್ಯಂತರ ದುಡ್ಡು ಅವರು ತಗೊಂಡು ಹೋದರು. ಅದಕ್ಕೆ ಹೇಳ್ತಾರೆ, ಹೆದರಿಕೆ ಆಗುತ್ತೆ, ನಾವು ಇದ್ದಾಗಲೇನೆ ಆದಷ್ಟು ದಾನಗಳು ಮಾಡಿಕೊಂಡು ಹೋಗಿಬಿಟ್ರೆ ಬಹಳ ಉತ್ತಮ. ಯಾಕೆ, ಹೋದ ಮೇಲೆ ನಮ್ಮ ದುಡ್ಡು ಇನ್ನೊಬ್ಬರ ವಶ ಆಗುತ್ತೆ. ಬುದ್ಧಿ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ, ಥಾಟ್ ಪ್ರಾಸೆಸ್ ಎಲ್ಲ ಡಿಫರೆಂಟ್ 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 ಆಗಿರುತ್ತೆ. ಆದ್ದರಿಂದ ಅವರೇನು ಆಲೋಚನೆ ಮಾಡ್ತಾರೋ, ಏನು ಕೊಡ್ತಾರೋ, ಏನು ಮಾಡ್ತಾರೋ ಯಾರಿಗೆ ಗೊತ್ತಾಗಲ್ಲ. ಅದಕ್ಕೆ ಮೊದಲೇ ನಾವು ಕೊಡೋದು ಸಂಪೂರ್ಣ ದಾನಗಳು, ಎಷ್ಟೆಷ್ಟು ಕೊಡಬೇಕು ತೃಪ್ತಿಯಾಗಿ ಮೊದಲೇ ಕೊಟ್ಕೋಬೋದು, ಏನು ಅಡ್ಡಿ ಇಲ್ಲ. ಎಲ್ಲ ದಾನಗಳು ಕೊಟ್ಕೊಂಡು ಕೊನೆಗೆ ಅವ್ರಿಗೂ ಸೋರಿ ಟಪನಿ ಮಾಡ್ರಿ ಅಂತ ಹೇಳಿದರೆ ಅವ್ರಿಗೂ ಸಂತೋಷ ಆಗ್ತದೆ, ಅವರು ಮಾಡ್ತಾರೆ. ಆ ರೀತಿಯಾಗಿ ವಿಶೇಷವಾಗಿರತಕ್ಕಂಥ ಮಕ್ಕಳನ್ನು ಪಡೆಯಬೇಕು, ಇಲ್ಲದಿದ್ದರೆ ಬೇರೊಬ್ಬರಿಂದ ಕರ್ಮಗಳನ್ನು ಮಾಡಿಸ್ಕೋಬೇಕಯ್ಯ. ಇದಕ್ಕೆ ಹಿಂದೆ ಒಂದು ವಿಶೇಷವಾದ ಕಥೆ ಬರ್ತಾ ಇದೆ. ಯಾವುದು ಅಂದರೆ, ತ್ರೇತಾಯುಗದಲ್ಲಿ ಬಭ್ರುವಾಹನ ಅಂತ ಒಬ್ಬ ಮಹಾನುಭಾವ ರಾಜ, ತಾನು ಒಳ್ಳೆ ಧಾರ್ಮಿಕನಾಗಿದ್ದ, ಯಜ್ಞಗಳು ಮಾಡುತ್ತಾ ಇದ್ದ, ಒಳ್ಳೆಯ ರಾಜನಾಗಿದ್ದ. ಒಂದು ಸಲ ಬೇಟೆ ಆಡ್ತಾ ಆಡ್ತಾ ಹೋಗಿ ಕಾಡಿನಲ್ಲಿ ಒಂದು ಯಾವುದೋ ಮೃಗದ ಹಿಂದೆ ಬಿದ್ದು ವನದಿಂದ ವನಕ್ಕೆ ಹೋಗ್ತಾ ಕುದುರೆ ಮೇಲೆ ಸುಸ್ತಾಗಿ ಅಲ್ಲೊಂದು ದೊಡ್ಡ ಸರೋವರ, ಅದರ ದಡದಲ್ಲಿ ಒಂದು ವೃಕ್ಷ ಇದ್ದರೆ ಆ ಸರೋವರದಲ್ಲಿ ತಾನು ಸ್ನಾನ ಮಾಡಿಕೊಂಡು ಸಾಶ್ವಯೇವ ಅಂದರು, ಕುದುರೆ ಸಹಿತ ಇಳಿದನಂತೆ, ಕುದುರೆಗೂ ನೀರು ಕುಡಿಸಿದ, ತಾನು ನೀರು ಕುಡಿದ. ಮೇಲಕ್ಕೆ ಬಂದ, ಅಲ್ಲಿ ಮಲ್ಕೊಂಡಿದ್ದಾನೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಆ ಗಿಡದಲ್ಲಿ ಒಂದು ಪ್ರೇತ ಇತ್ತು. ಕರಾಳವಾದ ರೂಪದಿಂದ ಪ್ರೇತ ಇದ್ದು, ಆ ಪ್ರೇತ ವಿಶೇಷವಾಗಿ ಇವನನ್ನು ನಮಸ್ಕಾರ ಮಾಡಿ ಕೇಳುತ್ತಾ ಇದ್ದ, ಅಯ್ಯ, ನಿನ್ನನ್ನು ನೋಡಿದ್ದಕ್ಕೆ ನನಗೆ ಸಂತೋಷ ಆಯಿತು, ನನ್ನ ಈ ಪ್ರೇತ ಜನ್ಮ ನಿನ್ನಿಂದಾಗಿ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಆವಾಗ ರಾಜ ಅಂದ, ಸರಿ, ನೀನು ಯಾಕೆ ಹೀಗಾಗಿದೀಯ, ಯಾರು ನೀನು? ಅವಾಗ ಹೇಳ್ತಾ ಬರ್ತಾ ಇದ್ದಾನೆ, ನಾನು ತ್ರೇತಾಯುಗದಲ್ಲಿ ಮಹೋದಯಪುರದಲ್ಲಿ ವಿಶೇಷವಾಗಿ ನಾನು ಒಬ್ಬ ವೈಶ್ಯನಾಗಿದ್ದೇನೆ, ಸುದೇವ ಅಂತ ವೈಶ್ಯ. ಈ ವೈಶ್ಯನಾದಂಥ ನಾನು ಎಲ್ಲ ಮಾಡಿದೆ ಧರ್ಮ ಕರ್ಮಗಳನ್ನೆಲ್ಲ, ನನಗೆ ಮಕ್ಕಳಾಗಿದ್ದಿಲ್ಲ, ಜ್ಞಾನವೂ ಇದ್ದಿಲ್ಲ. ಅದು ಎರಡನೇದು ನೋಡಬೇಕು, ಜ್ಞಾನವೂ ಇದ್ದಿಲ್ಲ, ಮಕ್ಕಳು ಆಗಿದ್ದಿಲ್ಲ, ಅದಕ್ಕೆ ನನಗೆ ಸದ್ಗತಿ ಆಗಿಲ್ಲ. ನೀನು ರಾಜ, ಎಲ್ಲರಿಗೂ ಬಂಧು, ಆದ್ದರಿಂದ ನೀನು ವಿಶೇಷವಾಗಿ ನನಗೆ ಪಿಂಡ ಪ್ರದಾನ ಮಾಡಬೇಕಯ್ಯ, ಮೊದಲು ನಾರಾಯಣ ಬಲಿ ಮಾಡಬೇಕು, ಕಲಶದಲ್ಲಿ ನಾರಾಯಣಾದಿ ದೇವತೆಗಳನ್ನು ಆವಾಹನೆ ಮಾಡಿ ಅವರ ಸನ್ನಿಧಾನದಲ್ಲಿ ಔರ್ಧ ದೈಹಿಕ ಕ್ರಿಯೆಗಳನ್ನೆಲ್ಲ ಮಾಡಬೇಕು, ಆವಾಗ ನನ್ನ ಸದ್ಗತಿ ಆಗುತ್ತೆ. ನೀನಿದನ್ನು ಮಾಡಿದರೆ ನನಗೆ ಮಣಿರತ್ನಂ ದದಾಮಿತೆ, ಒಳ್ಳೆ ಮಣಿಯನ್ನು ಕೊಡ್ತೇನೆ. ಅಂಥ ಕಾಲಕ್ಕೆ ಎಲ್ಲರೂ ಬಂದರು, ರಾಜನ ಭಟರೆಲ್ಲ. ರಾಜ ಹೇಳಿದ, ಸರಿ, ನಾನು ಮಾಡ್ತೇನೆ ಅಂತ ಹೇಳಿದ, ಹೊರಟು ಹೋಗ್ತಾ ಇದ್ದಾನೆ, ಮಣಿಯನ್ನು ಕೊಡ್ತಾ ಇದ್ದಾನವ. ರಾಜ ಆ ರೀತಿಯಾಗಿ ಕರ್ಮವನ್ನು ಮಾಡಿದ, ಅವನಿಗೆ ಸದ್ಗತಿಯಾಯಿತು ಅಂತ ಬಭ್ರುವಾಹನನ ಕಥೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ. ಯಾಕೆ ಹೇಳ್ತಾರೆ, ಯೋಗ್ಯರಾದವರು ಬೇರೆಯವರು ಮಾಡಿದರೆ ಏನೇನು ಸದ್ಗತಿಯಾಗುತ್ತೆ ಅಂದರೆ, ಯೋಗ್ಯರಾದವರು ನಮ್ಮವರೇ ಮಾಡಿದರೆ ಸದ್ಗತಿಯಾಗುತ್ತೆ ಅಂತ ಹೇಳಬೇಕೆ ಅಂತ ವಿಶೇಷವಾಗಿ ಅಲ್ಲಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲೊಂದು ವಿಶೇಷ ವಿಚಾರವಿದೆ. ಯಾರಿಗೆ ಈ 13 ದಿನಗಳ ಕಾಲ ಏನು ಪ್ರಧಾನ ಕರ್ಮ ಇರುತ್ತೆ, ಅದು ಆಗಿರಲ್ಲ. ಅಂಥವರಿಗೆ ಎಷ್ಟೇ ಜನ ನಂತರ ಯಾವ್ಯಾವುದು ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದಾದಿಗಳನ್ನು ಮಾಡಿದರೂ ಅವರಿಗೆ ಸೇರಲ್ಲ. ಹೇಳ್ತಾರೆ, ಯಸ್ಯ ನಸ್ಯಾತ್ ಮಹಾರಾಜ ಶ್ರಾದ್ದಂ ಮಾಸಿಕ ಷೋಡಶಂ ಪ್ರೇತತ್ವಂ ಸುಸ್ಥಿರಂ ತಸ್ಯ ದತ್ತೈಹಿ ಶ್ರಾದ್ದ ಶತೈರಪಿ. ನೂರಾರು ಶ್ರಾದ್ದಗಳು ಮಾಡಿದರೂ ಕೂಡ ಅವನು ಪ್ರೇತವಾಗಿ ಹಾಗೆ ಇರ್ತಾನವ, ಅವನಿಗೆ ಬಿಡುಗಡೆ ಆಗಲ್ಲ. ಆದ್ದರಿಂದ ಏನು ಮಾಡಬೇಕು, ಆ 13 ದಿನಗಳ ಕಾರ್ಯವನ್ನು ಚೆನ್ನಾಗಿ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಬರ್ತಾ ಇದ್ದ. ನಂತರ ಈ ರೀತಿಯಾಗಿ ಬಭ್ರುವಾಹನನ ಕಥಾ ಹೇಳಿದ ಮೇಲೆ ಗರುಡ ದೇವರು ಕೇಳ್ತಾ ಇದ್ದಾರೆ, ಆಮುಷ್ಮಿಕೀಂ ಕ್ರಿಯಾಂ ಸರ್ವಾಂ ವದಸುಕೃತಿನಾಂ ಮಮ ಕರ್ತವ್ಯ ಸ ಯಥಾ ಪುತ್ರೈಹಿ ತಥಾ ಚ ಕಥಯ ಪ್ರಭೋ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಈ ಪುಣ್ಯವಂತರಾದವರಿಗೆ ಪ್ರಾಣತ್ಯಾಗ ಆಗುವಾಗ ಮಾಡಬೇಕಾದ ಕಾರ್ಯಗಳೇನು, ಪರಲೋಕಕ್ಕಾಗಿ ಅವರು ಮಾಡಬೇಕಾದ ಕಾರ್ಯಗಳೇನು. ಯಾಕೆ ಪ್ರಾಣ ಹೋಗುವಂಥ ಯಾರಿಗೆ ಹೋಗ್ತಾ ಇರುತ್ತೆ ಅವರಿಗೆ ಮಾಡಿಕೊಳ್ಳಿಕ್ಕಾಗಲ್ಲ, ಪಕ್ಕದಲ್ಲಿದ್ದವ್ರು ಮಾಡಬೇಕು, ಪಕ್ಕದಲ್ಲಿದ್ದವ್ರಿಗೆ ಗೊತ್ತಿರಲ್ಲ ಅಥವಾ ಗೊತ್ತಿದ್ರೂ ಅದು ಎವರ್ಗ್ರೀನ್ ಥರ ಯಾವಾಗೂ ಹೊಸದೇ ಆಗಿರುತ್ತೆ. ನೋಡಿ, ಈ ಶ್ರಾದ್ದ ಮಾಡ್ತಿರ್ತಾರೆ ಸಾಮಾನ್ಯವಾಗಿ, ವರ್ಷೇ ವರ್ಷೇ ಶ್ರಾದ್ದ ಮಾಡ್ತಿರ್ತಾರೆ, ಪ್ರತಿ ವರ್ಷ ಆಚಾರ ಬಂದಾಗ ಮತ್ತೂ ಅಲ್ಲಿ ಪ್ರಶ್ನೆ, ಇದು ಇಲ್ಲಿಲ್ಲ ಅಲ್ಲಿಲ್ಲ ಅಲ್ಲಿಲ್ಲ ಇಲ್ಲಿಲ್ಲ. ಒಬ್ಬೊಬ್ಬರು ಏನು ಸಾಫ್ಟ್ವೇರ್ ಇಂಜಿನಿಯರ್ಗಳು, ಹಾರ್ಡ್ವೇರ್ ಇಂಜಿನಿಯರ್ಗಳು, ಸಿವಿಲು, ಮೆಕ್ಯಾನಿಕಲು, ಎಲ್ಲ ಇಂಜಿನಿಯರ್ಗಳು ಒಬ್ಬೊಬ್ಬರು ಎಮ್ಎ ತಲೆಯಷ್ಟು ಪುಸ್ತಕಗಳು ಓದಿ ತಲೆಯಲ್ಲಿಟ್ಕೊಂಡವರೆಲ್ಲ ಓದಲು ಒಂದು ಚಿಕ್ಕದು ಶ್ರಾದ್ದ ಪುಸ್ತಕ ಅದರಲ್ಲಿ ಏನಿದೆ ಅಂತ ನೋಡಲಿಕ್ಕಾಗಲ್ಲ, ಅವ್ರ ಅರ್ಥ ನೋಡಲ್ಲ. ಯಾವಾಗಿಂದ ನಮ್ಮ ತಂದೆ ತಾಯಿಗಳು ಹೋಗಿರ್ತಾರೋ ನಾವು ಹೋಗೋ ಪರ್ಯಂತ ಆ ಶ್ರಾದ್ದ ಪ್ರಕ್ರಿಯೆ ಅರ್ಥರಹಿತವಾಗಿ ಮಾಡ್ತಾ ಇರೋದು. ಹೌದ್ ತಾನೆ, ಆ ಶ್ರಾದ್ದದಲ್ಲಿ ಯಾರು ಯಾರು ದೇವತೆಗಳು ಬರ್ತಾರೆ, ಅಲ್ಲಿ ಏನೇನು ಅನುಸಂಧಾನ ಮಾಡಬೇಕು, ಇದಂತೂ ಕೃಷ್ಣಾರ್ಪಣ ಆಗಿರುತ್ತೆ. ಆಚಾರ ಬರ್ತಾರೆ ಗಡಿಬಿಡಿ ಗಡಿಬಿಡಿಯಲ್ಲಿ, ಇವರು ಅವತ್ತೇ ಯಾಕೆ ವರ್ಷಕ್ಕೊಮ್ಮೆ ಬರೋದಾದ್ದರಿಂದ ಆ ಅನ್ನಾದಿಗಳೆಲ್ಲ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡಿದ್ದರೆ ಅವ್ರು ಬರೋದೇ ಬರೋದೇ ಫಾಸ್ಟ್, ಅವರು ಎರಡು ಕಡೆ ಹೋಗ್ತಾ ಇರ್ತಾರೆ. ಏನು ಹೌರಾ ಎಕ್ಸ್ಪ್ರೆಸ್ ಥರ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಅನುಸಂಧಾನ ಏನಿದೆ ಏನು ಎಲ್ಲ ಗಾಳಿ ಹೋಗಿರುತ್ತೆ. ಆ ಎಳ್ಳೆಲ್ಲ ಹಾಕು, ಆ ಅಕ್ಕಿಯೆಲ್ಲ ಹಾಕು, ಈ ಅಕ್ಕಿ ಈ ವಿಶೇಷವಾದ ಈ ಎಲೆ ಇಲ್ಲ ಹಾಕು, ಹೀಗೆ ಕೊಡು ಹೀಗೆ ಕೊಡು, ಸವ್ಯ ಅಪಸವ್ಯ ಎಲ್ಲ ಮಾಡಿಬಿಟ್ಟು ಕೊನೆಗೆ ಏನು ಬೇಕಾದ್ರೂ ಮಾಡ್ಕೋ ಸವ್ಯೋ ಅಪಸವ್ಯೋ ಅಂತ ಹೊರಟೋಗ್ತಾರೆ ಆಚಾರ. ಹೌದಲ್ವೇ? ಸ್ವಲ್ಪ ಆಲೋಚನೆ ಮಾಡಿ, ನಾನು ಯಾರನ್ನ ಬೈತಾ ಇಲ್ಲರಿ, ನಿಮಗೆ ಶ್ರೀನಿವಾಸಾಚಾರ್ಯ ಬೈತಾರೆ ಅಂತ ಕಾಣ್ತಾ ಇದೆಯಾ? ನೋಡಿ ಸರಿಯಪ್ಪ, ಇಷ್ಟು ಕಾಲ ದೇವರ ಕುರಿತು ಮನಸ್ಸು ಬಂದಿಲ್ಲ, ಈಗ ರಿಟೈರ್ಮೆಂಟ್ ಆಯಿತು ಎಲ್ಲ ಆಯಿತು, ಆದ ಕೂಡಲೇ ಏನು ಅದ್ಭುತವಾದ ಪರಿವರ್ತನೆ ಬಂದಿದೆ, ಎಲ್ಲರೂ ಚಂದ್ರಿಕಾ ಸುಧಾ ನ್ಯಾಯಾಮೃತ ಒಳ್ಳೆ. ಆ ಗ್ರಂಥಗಳ ಪಾಠಕ್ಕೆ ಹೋಗ್ತಾ ಇದೆ, ಮತ್ತೆ ಇದರೊಳಗೆ ಈ ಆಚಾರಗಳಲ್ಲೇ ಎಲ್ಲ ಆಚಾರಗಳು ಇದ್ದಾರಲ್ಲ, ಒಬ್ಬ ಆಚಾರನ ಹಿಡ್ಕೊಂಡು ಈ ಶ್ರಾದ್ದ ಪುಸ್ತಕದಲ್ಲಿ ಏನೇನು ಮಂತ್ರಗಳಿವೆ ಅದು ಉಪದೇಶ ಕೊಡಿ, ಆ ಹೇಗೆ ಮಾಡಬೇಕು ಏನರ್ಥ ಅಂತ ಪ್ರಯತ್ನ ಪಟ್ಟವ, ಪ್ರಯತ್ನ ಪಟ್ಟವೇನ್ರಿ? ನಾನು ಹೇಳಿದ್ದು ನೋವಾಗಬಹುದು ನಿಮಗೆ, ನಾವು ಮಾಡ್ತಾ ಇರೋದು ಸರಿಯಾ? ಏನು ಉಪನಯನ ಆದ ಕಾಲಕ್ಕೆ ರಾಯರ ಸ್ತೋತ್ರ ವಾಯುಸ್ತುತಿ ಹೇಳಲಿಕ್ಕೆ ಶುರು ಮಾಡಿದ್ದು ಅವಾಗ ಹೇಳಿರ್ತಾರೆ ಆಚಾರ್ಯರು, ಇವ ನಿಮ್ಗೆ ಅರ್ಥ ಆಗಲ್ಲ ಮುಂದೆ ಆಗುತ್ತೆ ಇವಾಗ ಹೇಳ್ಕೊತ ಹೋಗ್ರಿ ಅಂತ, ಅದು ಎಷ್ಟರ ಬರೀ ಅಂತ. ಈಗಲೂ 70 80 ಆಗಿದ್ದರೂ ರಾಯರ ಸ್ತೋತ್ರ ಹಾಗೆ ಗಡಗಡಗಡ, ವಾಯುಸ್ತುತಿ ಹಾಗೆ ಗಡಗಡ, ಅರ್ಥವೇ ಗೊತ್ತಿಲ್ಲ. ಯಾಕೆ? ತಿಳ್ಕೋಬೇಕೆಂಬ ಇಂಟ್ರೆಸ್ಟ್ ಇಲ್ಲ, ತಿಳ್ಕೊಂಡ್ರೆ ಅದರ ಫಲ ಬರುತ್ತೆ ಎಂಬ ಎಚ್ಚರವೇ ಇಲ್ಲ. ಏನೋ ಮಾಡಿದ್ದೆ ಅಲ್ಲವೇ? ಅದನ್ನು ಹೇಳ್ತಾರೆ. ಹಾಗಾದರೆ ಪ್ರಾಣ ತ್ಯಾಗ ಕಾಲಕ್ಕೆ ಏನೇನು ಮಾಡಬೇಕು ಹೇಳಿ. ಅವ್ರು ಹೇಳ್ತಾರೆ, ಪುಣ್ಯವಂತರಾದವರಿಗೆ ಕೊನೆಯ ಕಾಲದಲ್ಲಿ ಸಾಮಾನ್ಯವಾಗಿ ಭಗವಂತ ಇಂಡಿಕೇಷನ್ ಕೊಡ್ತಾನೆ, ಅಯ್ಯ ನೀನು ಜಾಗ ಖಾಲಿ ಮಾಡಬೇಕು ಅಂತ ಸಾಮಾನ್ಯವಾಗಿ ಕೊಡ್ತಾನೆ. ವ್ಯಾಧಿಯಿಂದ ಕೂಡಿರುತ್ತೆ ಶರೀರ, ಅಷ್ಟೇ ಅಲ್ಲ ತಮ್ಮ ಜಾತಕದಲ್ಲಿ ಗ್ರಹಗಳೆಲ್ಲ ಪ್ರತಿಕೂಲವಾಗಿರುತ್ತೆ. ದಿನಾಗಲೂ ನೀವು ಎರಡೂ ಕಿವಿಯನ್ನು ಮುಚ್ಚಿದರೆ ಗಟ್ಟಿಯಾಗಿ ಅಲ್ಲಿ ಶಬ್ದ ಕೇಳುತ್ತೆ. ಆ ಶಬ್ದ ಯಾವತ್ತು ಕೇಳೋದಿಲ್ವೋ, ಹಾಂ ಬೇಗ ನೋಡಿಕೊಳ್ಳಿ, 4-5 ಸಲ ನೋಡಿಕೊಳ್ಳಿ, ಕನ್ಫರ್ಮ್ ಮಾಡಿಕೊಳ್ಳಿ ಕೇಳಿಸ್ತಾ ಇಲ್ಲ ಅಂತ. ಆವಾಗ ನಮಗೆ ಹತ್ತಿರ ಬಂದಿದೆ ಅಂತ ಅರ್ಥ. ಅಷ್ಟೇ ಅಲ್ಲ, ಈ ಹದ್ದು ಮೊದಲಾದ ಈ ಪ್ರಾಣಿಗಳು ಎಲ್ಲ ನಮ್ಮ ತಲೆ ಮೇಲೆ ಬಂದು ಕುಕ್ಕಿದಾಗ ಅನೇಕ ಪಟ್ಟಿ ಕೊಡ್ತಾರೆ. ಇವೆಲ್ಲ ಇರೋದರಿಂದ ಅಷ್ಟೇ ಅಲ್ಲ ಹೇಳ್ತಾರೆ, ತಾನು ಕನ್ನಡಿಯಲ್ಲಿ ನೋಡಿದಾಗ ತನ್ನ ಮುಖವೇ ಕಾಣಲ್ಲ, ಬರೇ ಇದು ಮಾತ್ರ ಕಾಣುತ್ತೆ, ತಲೆ ಕಾಣಲ್ಲ. ಇಂಥವೆಲ್ಲ ನೋಡಿದಾಗ ಭಯಪಡದೆ ನಾನು ಹೊರಡಬೇಕು ಅಂತ ತಿಳ್ಕೊಂಡು ತನ್ನ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಅಂದರೆ ವಿಶೇಷವಾದ ಭಗವಂತನ ನಾಮಸ್ಮರಣ ಇತ್ಯಾದಿಗಳನ್ನು ಮಾಡಿಕೋಬೇಕು. ನಂತರ ಯಾವಾಗಾದರೆ ಆತುರ ಕಾಲ ಬರ್ತಾ ಇರುತ್ತೋ, ಅಂದರೆ ಇನ್ನೇನು ಪ್ರಾಣತ್ಯಾಗ ಬರುತ್ತೆ ಆ ಕಾಲ, ಅಂಥ ಅಂದರೆ ಸಿದ್ಧ ಆಗುವ ಕಾಲಕ್ಕೆ ದೇವರಿಗೆ ಸಾಲಗ್ರಾಮ ಪೂಜಾ ಮಾಡಿಸಿ ಮೋದಕಾದಿಗಳನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡಿಸಿ ನಂತರ ಬ್ರಾಹ್ಮಣರಿಗೆ ಭೋಜನ ಮಾಡಬೇಕು. ವಿಶೇಷವಾಗಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟು ಭೋಜನ ಮಾಡಿ ತಾನು ಉಪವಾಸದಿಂದಿದ್ದು ಅಷ್ಟಾಕ್ಷರ ಮಂತ್ರ ದ್ವಾದಶಾಕ್ಷರ ಮಂತ್ರ ಜಪ ಮಾಡುತ್ತಾ ಕೊಡಬೇಕು. ಕೊನೆಗೆ ಜಪ ಮಾಡುವ ಶಕ್ತಿಯು ಕಡಿಮೆ ಆಗ್ತಾ ಬರುತ್ತೆ. ಅಂಥ ಕಾಲಕ್ಕೆ ದೇವರ ನಾಮ ರುದ್ರದೇವರ ನಾಮ ತಾವು ಸ್ಮರಣೆ ಮಾಡಬೇಕು, ಇನ್ನೊಬ್ಬರು ಸ್ಮರಣೆ ಮಾಡಿದ್ದನ್ನು ಕೇಳಬೇಕು. ಇಲ್ಲಿ ಹೇಳ್ತಾ ರೋಗಿಣವಂತಿಕ ಮಾಸಾಧ್ಯ ಶೋಚನೀಯಂ ನವಾಂಧವೈ ಸ್ಮರಣೀಯಂ ಪವಿತ್ರಂ ಮೇ ನಾಮಧ್ಯೇಯಂ ಮುಹುರ್ಮುಹು. ಮರಣಕಾಲ ಸಮೀಪ ಆಯಿತು ಅಂತ ಯಾರೂ ಆ ರೋಗಿ ಹತ್ತಿರ ಅಳಬಾರದು. ಯಾರಾದರೆ ಭಗವಂತನ ನಾಮಸ್ಮರಣೆ ಮಾಡ್ತಾರೋ ಹತ್ತರೆ ಅವರು ಬಾಂಧವರು ಅಂತ ಕಳಿಸ್ಕೊಂಡಿದ್ದಾರಯ್ಯ. ಮತ್ಸ್ಯ ಕುರ್ಮಾದಿ 10 ರೂಪಗಳು, ಕೃಷ್ಣೇತಿ ಮಂಗಲಂ ನಾಮ ಯಸ್ಯ ವಾಚಿ ಪ್ರವರ್ತತೆ ತಸ್ಯ ಭಸ್ಮೀಭವಂತ್ಯಾಶು ಮಹಾ ಪಾತಕ ಕೋಟಯ. ಯಾರ ನಾಲಿಗೆಯಲ್ಲಿ ಕೃಷ್ಣ ಕೃಷ್ಣ ಕೃಷ್ಣ, ಅದಕ್ಕೆ ವ್ಯಾಸರಾಜರು ಹೇಳ್ತಾರೆ, ಒಂದಲ್ಲ 3 ಸಲ ಹೇಳಿದರು, ಕೃಷ್ಣ 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 ಎಂದು 3 ಬಾರಿ ನೆನೆಯಿರು, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರೆವನು. ಇದು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅಜಾಮಿಲ ಮಗನ ಹೆಸರು ಕರೀಲಿಕ್ಕೆ ಹೋಗಿ ಕೊನೆಗೆ ದೇವರ ನೆನಪಾಯಿತಯ್ಯ. ದೇವರ ನೆನಪಿಂದನೇ ದೇವ ಚಿಂತನೆ ಮಾಡಿದರೆ ಎಂಥ ಸದ್ಗತಿ ಆಗುತ್ತೆ ನಿಮಗೆ. ಅಲ್ಲಿ ಒಳ್ಳೆ ಭಗವಂತನ ಈ ಒಂದು ವಿಶೇಷವಾಗಿರತಕ್ಕಂಥ ಶ್ಲೋಕವನ್ನು ಹೇಳ್ತಾರೆ ಯಮಧರ್ಮರಾಜರು ಹೇಳ್ತಕ್ಕಂಥ ಶ್ಲೋಕ ಯಮಭಟರಿಗೆ. ಇದು ಸದಾಕಾಲ ನಮ್ಮ ವಿದ್ಯಾಮಾನ್ಯರು ಹೇಳ್ತಾ ಇದ್ದ ಶ್ಲೋಕ. ಅದನ್ನು ಹೇಳ್ತಾರೆ, ಅಚ್ಯುತಂ ಕೇಶವಂ ರಾಮ ನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೇ ಅಂತ ಆ ಭಗವಂತನನ್ನು ಕೂಗಿ ಕರೆಯಬೇಕಯ್ಯ. ತನಗೆ ಕೂಗಿ ಕರೆಯುವ ಶಕ್ತಿ ನಿಂತು ಹೋಗ್ತಾ ಇದ್ದರೆ ಪಕ್ಕದವರು ಹೇಳೋದನ್ನು ಕೇಳ್ತಾ ಬರಬೇಕು. ನಂತರ ವಿಶೇಷವಾಗಿರತಕ್ಕಂಥ ಹೇಳ್ತಾರೆ, ಈ ರೀತಿಯಾಗಿ ದೇವರ ನಾಮಸ್ಮರಣೆ ಮಾಡಿದರೆ ಎಂಥೆಂಥ ಪಾಪಗಳೆಲ್ಲ ಹೋಗಿಬಿಡುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಅವರ ಬಾಯಿಯಲ್ಲಿ ತುಳಸಿ ದಳವನ್ನಿಡಬೇಕು, ಶಿರಸ್ಸಿನಲ್ಲಿ ತುಳಸಿ ದಳ ಇರಬೇಕು, ದೇವರ ಪಾದೋದಕ ಗಂಗೆಯ ಜಲ ಎರಡನ್ನು ಹಾಕಬೇಕು. ಬ್ರಾಹ್ಮಣನಿಗೆ ಸವತ್ಸಾಧೇನವೋ ದೇಯಾಹ ಶ್ರೋತ್ರಯಾಯ ದ್ವಿಜಾತಯೇ, ಬ್ರಾಹ್ಮಣ ಒಳ್ಳೆ ವೇದಾಧ್ಯಯನ ಮಾಡಿದವರಿಗೆ ಆಕಳ ದಾನ ಮಾಡಬೇಕು ಕರು ಸಹಿತವಾಗಿ. ಆ ಕೊನೆಯ ಕಾಲದಲ್ಲಿ ಸ್ವಲ್ಪವೋ ಜಾಸ್ತಿಯೋ ಎಷ್ಟು ಕೊಟ್ಟರೂ ಅದು ಅಕ್ಷಯ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಮಗನಾದವ ಆ ಕೊನೆಯ ಕಾಲದಲ್ಲಿ ತಂದೆಯಿಂದ ಎಲ್ಲ ದಾನಗಳನ್ನು ಕೊಡಿಸಬೇಕಂತೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಇಲ್ಲಿ ಏನೇನು ದಾನಗಳನ್ನು ಕೊಡಬೇಕು? ಅಷ್ಟದಾನಂ ತಿಲಾದಿಕಂ ಅಂತ ಹೇಳ್ತಾರೆ. ಏನೇನು? ಎಳ್ಳು, ಲೋಹ, ಹಿರಣ್ಯ, ಹತ್ತಿ, ಉಪ್ಪು, ಏಳು ಧಾನ್ಯಗಳು, ಭೂಮಿ, ಆಕಳು ಅಂತ ಅಷ್ಟದಾನಗಳನ್ನು ಈ ಅಂತ್ಯಕಾಲದಲ್ಲಿ ಕೊನೇ ಪ್ರಾಣತ್ಯಾಗ ಕಾಲಕ್ಕೆ ಕೊಡಿಸಬೇಕು. ಈ ರೀತಿಯಾಗಿರತಕ್ಕಂಥ ಯಾವ ಯಾವ ದಾನದಿಂದ ಯಾರ್ಯಾರಿಗೆ ತೃಪ್ತಿಯಾಗುತ್ತೆ ಎಲ್ಲವನ್ನು ಹೇಳ್ತಾರೆ. ತಿಲದಾನದಿಂದ ವಿಶೇಷವಾಗಿ ಅಸುರರು, ದೈತ್ಯರು, ದಾನವರು ನಮಗೆ ತೊಂದರೆ ಕೊಡಲ್ಲ. ನಂತರ ಜೀವಿ ಮಾಡಿದ ಮೂರು ರೀತಿಯಾದ ಪಾಪಗಳನ್ನು ಕಳೆದು ಬಿಡುತ್ತೆ ಆ ಎಳ್ಳು. ಲೋಹದಾನವನ್ನು ಕೊಡುವಾಗ ಒಂದು ಕೈಯನ್ನು ಭೂಮಿಗೆ ಇಟ್ಟುಕೊಂಡು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಲೋಹದಾನಂ ಚ ದಾತವ್ಯಂ ಭೂಮಿಯುಕ್ತೇನ ಪಾಣಿನ. ಯಾವ ಲೋಹವನ್ನು ಕೊಡಬೇಕು ಹೇಳ್ತಾರೆ? ಕೊಡಲಿ, ಒನಕೆ, ದೊಣ್ಣೆ, ಖಡ್ಗ, ಚೂರಿ ಇವೆಲ್ಲ ಯಮಧರ್ಮರಾಜನ ಕೈಯಲ್ಲಿರ್ತಕ್ಕಂಥ ಶಸ್ತ್ರಗಳು, ಅಂಥದ್ದನ್ನು ನಾವು ದಾನ ಮಾಡಬೇಕು ಹೇಳ್ತಾರೆ. ಊರಣ, ಶಾಮಸೂತ್ರ, ಉಂಡ, ಶುಂಡಾಮರ್ಕ, ಉದುಂಬರ, ಶೇಷಂಬಲು ಅಂತ ವಿಶೇಷವಾಗಿ ಮಹಾದೂತರು ಲೋಹದಾನದಿಂದ ಸುಖಪ್ರದರಾಗ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಸ್ವರ್ಣದಾನ ಮಾಡಬೇಕು. ಈ ರೀತಿಯಾಗಿ ಈ ಹೇಳಿದ ಅಷ್ಟದಾನಂ ತಿಲಾದಿಕಂ ಎಳ್ಳು ಮೊದಲಾದ ಎಲ್ಲ ದಾನಗಳನ್ನು ಕೊಟ್ಟು ನಂತರ ಪ್ರಾಣತ್ಯಾಗ ಆಗಬೇಕು. ಪ್ರಾಣತ್ಯಾಗ ಕಾಲಕ್ಕೆ ಇವೆಲ್ಲ ಕೊಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ 9ನೆಯ ಅಧ್ಯಾಯದಲ್ಲಿ ವಿಶೇಷವಾಗಿ ಮತ್ತು ಏನು ಪ್ರಶ್ನೆ ಮಾಡಿದ್ದಾರೆ ಎಂಬುದನ್ನು ನಾಳೆ ನೋಡೋಣ. ಪ್ರಾಯಶಃ ಇವತ್ತು ಹಾಗೆ ಬಂದಿದ್ದೇನೆ, ಸ್ವಲ್ಪ ಕೆಮ್ಮು ಕಫ ಎಲ್ಲ ಇತ್ತು. ನಾಳೆ ಒಂದು ವೇಳೆ ಸಾಮಾನ್ಯವಾಗಿದ್ದರೆ ಬಂದುಬಿಡ್ತೇನೆ, ಇವತ್ತೇನಂತೇನೆ ಜಾಸ್ತಿ ಇದ್ದರೆ ನಿಮಗೆ ಇಂಟಿಮೇಷನ್ ಕೊಡ್ತೇನೆ. ನಾಳೆ ಒಂದು ದಿನ ಇರಲ್ಲ, ಅದು ಪೂರ ಆಗದೆ ಹೋದರೆ, ಇಲ್ಲಾಂದರೆ ಬರ್ತೇನೆ.